யோந்தஃ ப்ரவிஷ்ய மம வாசமிமாம் ப்ரசுப்தாம் சஞ்சீவயத்யகில சக்திதரஸ்வதாம்னா அன்யாம்ஸ்ய ஹஸ்த சரண ஸ்ரவணத்வதாதீன் ப்ராணான் நமோ பகவதே புருஷாய துப்யம் யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. வசது ஸ்ரீமத் ஆனந்த தீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி சர்வோத்தமோ விஷ்ணுரதோ ரமாச ப்ரம்மாச்ச வாயுச்ச ததீய பத்ன்யம் அன்யே ச தேவாஹ சததம் பிரசன்னா ஹரௌ சுபக்திம் மயி சந்தீஷந்து. ஸ்ரீ குருப்யோ நமஹ. ஹரி நாராயணாய பரிபூர்ணகுணார்ணவாய விஸ்வோதயஸ்திலயோன்னயதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவத்க்னமமராசுரசித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயபுதீரை. பரம பவித்ரவாத ஸ்ரீமன் மகாபாரதத்தில் யாவ ரீதியாகி திரோண பருவ பிராரம்பவாகிதே, திரோணாச்சாரியரந்த சாட்சாத் தேவகுருகளாத பிரஹஸ்பதி ஆச்சாரியர் அவதார அவரு, அந்தவரன்ன சேனாதிபதியன்னாகி மாடி துரியோதன யுத்தக்கே அந்த ஹொடுத்தா இத்தானே. அவனிகே ஆ சமயதல்லி ಅವನು ಯೋಚನೆ ಮಾಡಬೇಕು, ಎಂಥವ್ರನ್ನ ಮುಂದೆ ಬಿಡ್ತಾ ಇದ್ದೇನೆ ನಾನಂತ ಯೋಚನೆ ಮಾಡಬೇಕು ಅಂತ. ಪೂಜ್ಯರನ್ನು ಮುಂದೆ ಬಿಟ್ಟಾಗ ಅವರಿಗಾಗ್ತಕ್ಕಂತಹ ಯಾವುದೇ ಒಂದು ಅವಮಾನವೂ ಕೂಡ ಸೋಲು ಕೂಡ ತನ್ನ ಘನತೆಗೆ ಕುಂದು ತರುತ್ತೆ ಅನ್ನೋ ಎಚ್ಚರ ಅವನಿಗಿಲ್ಲ ದುರ್ಯೋಧನನಿಗೆ. ಇದು ದುರ್ಯೋಧನನ ಧೂರ್ತತನ. ಭೀಷ್ಮರಂಥ ತಾತನನ್ನು ಮುಂದೆ ಮಾಡಿದ, ದ್ರೋಣರಂಥ ಗುರುಗಳನ್ನು ಮುಂದೆ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ತನ್ನ ಸ್ವಾರ್ಥ ಸಾಧನೆಗೆ ಶ್ರೇಷ್ಠ ವ್ಯಕ್ತಿಗಳನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿಗೆ ದುರ್ಯೋಧನ ಬಾರಿ ದೊಡ್ಡ ದೃಷ್ಟಾಂತ. ಇದರಲ್ಲಿ ಕಲಿಯುಗದ ಸಾಮಾನ್ಯ ಜನಗಳೇನು ಮಾಡ್ತಾರೆ, ಯಾರನ್ನೋ ಮುಂದೆ ಮಾಡೋದು ಬೇರೆ, ಗುರು ಹಿರಿಯರನ್ನು ಮುಂದೆ ಮಾಡೋದು ಬೇರೆ. ಅಂಥವರನ್ನು ಮುಂದೆ ಮಾಡೋದ್ರಿಂದ ಪಾಪದ ಪ್ರಮಾಣ ಜಾಸ್ತಿ ಆಗುತ್ತೆ ತನಗೆ ಎಂಬ ಯೋಚನೆ ಇರಬೇಕು. ಮೊದಲೇ ತಪ್ಪು ಕೆಲಸ ಮಾಡ್ತಾರೆ, ದೇವಸ್ಥಾನದಲ್ಲಿ ಮಾಡಿದ್ರೆ ಹೇಗಾಗುತ್ತೆ, ಪಾಪದ ಪ್ರಮಾಣ ಜಾಸ್ತಿ ಆಗತ್ತೆ. ಇಲ್ಲ ಕ್ಲಬ್ನಲ್ಲಿ ಮಾಡೋ ಕೆಲಸ ದೇವಸ್ಥಾನದಲ್ಲೇ ಮಾಡಿಬಿಟ್ರೆ ಎಷ್ಟು ಅಪಚಾರವಾಗಬಹುದು. ಅದಕ್ಕೆಲ್ಲ ದುರ್ಯೋಧನ ಎಲ್ಲರಿಗೂ ಕೂಡ ಕೆಟ್ಟ ಜನಗಳಿಗೆಲ್ಲ ದೊಡ್ಡ ಆದರ್ಶ ಅನಿಸಿದಂಥ ಮಹಾಪಾಪಿಷ್ಟ ದುರ್ಯೋಧನ. ಅವನು ಹಾಗೆ ಮಾಡಿ ಅವರನ್ನು ಬಿಟ್ಟಾಗ ಅವರು ಸಹ ಭಗವಂತನ ಸಂಕಲ್ಪ, ದ್ರೋಣಾಚಾರ್ಯ ಸಾಮಾನ್ಯರಲ್ಲ, ಒಂದು ಕಡೆಗೆ ಅವತಾರ ಅಷ್ಟು ದೊಡ್ಡದಾಗಿದ್ದರೆ ಅವ್ರ ಬದುಕು ಹಾಗೆ ಹಿಂದೆ ಕೆಡಿದ್ದೇವೆ. ಅವರ ಜೀವನದ 800 ವರ್ಷ ಈಗ ನಡೀತಾ ಇದ್ದರೆ ಮೊದಲ 700 ವರ್ಷಗಳವರೆಗೆ ಅವರ ಜೀವನ ಅತ್ಯಂತ ಆದರ್ಶಪ್ರಾಯವಾದ ಜೀವನ. ಅವರು ಎಷ್ಟು ಒಳ್ಳೆಯ ವೃತ್ತಿಯಿಂದ ಬದುಕಿದ್ದರು ಅಂತ ಕೇಳಿದ್ರೆ ಹೇಳ್ತಾರೆ, ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಶಿಲೋಂಚ ವೃತ್ತಿ ಅಂದರೆ ಈ ರೈತರುಗಳು ಸುಗ್ಗಿಯ ಕಾಲದೊಳಗೆ ಧಾನ್ಯಗಳನ್ನೆಲ್ಲ ಶುದ್ಧ ಮಾಡಿ ಒಣ ಒಯ್ದ ಮೇಲೆ ಮಣ್ಣಿನಲ್ಲಿ ಏನು ಕಾಳುಗಳು ಮುಟ್ಟಿದ್ದಿರುತ್ತೆ ಆ ಕಾಳುಗಳನ್ನು ಆರಿಸಿ ತಂದು ಅದರ ಮೇಲೆ ವರ್ಷ ಪೂರ್ತಿ ಬದುಕಬೇಕು. ಎಷ್ಟು ಮಹಾ ಬಿಟ್ಟಿರ್ತಾರೆ ಬಿಟ್ಟಿದ್ರೆ, ಈಗಂತೂ ಸಿಮೆಂಟ್ ಬಿಟ್ಟರೂ ಪ್ರಸಂಗನೇ ಇರೋದಿಲ್ಲ, ಆ ಮಣ್ಣಲ್ಲಿ ಏನೋ ಸ್ವಲ್ಪ ಇರಬೇಕು. ಅದನ್ನು ತಂದು ತಮ್ಮ ಸಂಸಾರ ನಡೆಸಬೇಕು. ಅದಕ್ಕೆ ಶಿಲೋಂಚ ವೃತ್ತಿ ಅಂತ ಹೇಳ್ತಾರೆ. ಅಂಥ ವೃತ್ತಿಯಲ್ಲಿ ಬದುಕಿದ್ರೆ ಅಕಸ್ಮಾತ್ ಏನೋ ಸಿಗಲಿಲ್ವೋ ಅಥವಾ ಮಧ್ಯೆ ಆಗೋಗ್ಬಿಡ್ತೋ, ವರ್ಷವರೆಗೆ ಹಾಗೆ ಕಾಯ್ತಿರೋದೇ ಕೆಲಸ, ಬರೀ ನೀರು ಕುಡ್ಕೊಂಡಿರೋದೇ ಹೊರತು ಬೇರೆ ಇಲ್ಲ. ಅಂಥ ಧರ್ಮರಥರವರು. ಅಂತ ಧರ್ಮಾಚರಣೆಯನ್ನು ಭಾಗವತ ಪುರಾಣದಲ್ಲಿ ಧರ್ಮಂ ಮಹಾಂತಂ ವಿರಜಂ ಜುಷಾಣ, ಅದು ಅತ್ಯಂತ ಶ್ರೇಷ್ಠವಾದಂತಹ ಜೀವನ ಕ್ರಮ ಒಬ್ಬ ಬ್ರಾಹ್ಮಣನಿಗೆ ಅಂತ ಕರೆದಿದ್ದಾರೆ. ಬ್ರಾಹ್ಮಣ ಬದುಕು ಶುದ್ಧ ವೈದಿಕ ವೃತ್ತಿಯ ಬ್ರಾಹ್ಮಣ ಬದುಕಬೇಕಾದಂತಹ ಅತ್ಯುತ್ಕೃಷ್ಟವಾದ ಧರ್ಮದ ರೀತಿ ಅಂದರೆ ದ್ರೋಣರಾಗಿತ್ತು. ಅದನ್ನು 700 ವರ್ಷಗಳ ಕಾಲ ಪಾಲನೆ ಮಾಡಿದ್ದಾರೆ ಪುಣ್ಯಾತ್ಮರು. ಅಂಥವ್ರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ತದ್ವಿರುದ್ಧ. ದುರ್ಯೋಧನಂಥ ಪರಮಪಾಪಿಯ ಜೊತೆಗೆ ಸೇರಿ ಪಾಂಡವರಂಥವರ ಜೊತೆಗೆ ಹೋರಾಡ್ತಕ್ಕಂಥ ಪ್ರಸಕ್ತಿ ತಂದುಕೊಂಡಿದ್ದಾರೆ ಅಂದರೆ ಈ ಕಲಿಯ ಪ್ರಭಾವ ಹೇಗಿರುತ್ತೆ ಅನ್ನೋ ಕೂಡ ದೃಷ್ಟಾಂತ ಇದವರು. ಸಾಮಾನ್ಯರು ಧರ್ಮ ತಪ್ಪಿದರೆ ಆಶ್ಚರ್ಯವಾಗೋದಿಲ್ಲ. ಯಾರು ಉಳಿದವರಿಗೆ ಆದರ್ಶ ಪ್ರಾಯರಾಗಬೇಕೋ ಅಂಥವರೇ ಧರ್ಮ ತಪ್ಪೋದು ಎಂಬುದು ಕಲಿಯುಗದ ವಿಚಿತ್ರವಾದ ದುರಂತ. ಆ ದುರ್ಯೋಧನನ ಆಳ್ವಿಕೆಯಲ್ಲಿ ನಡೀತೋ ಈಗ ಅದೇ ನಡೀತಾ ಇದೆ ಅಂತ ಅರ್ಥ. ಅವರು ಮಾತೇ ಕೊಟ್ಟರು, ಬೆಕ್ಕಾದ್ದು ಮಾಡ್ತೇನೆ ಅಂತ ಮಾತು ಕೊಟ್ಟರು. ದುರ್ಯೋಧನ ಸರಿ ಹೇಳಿಕೊಡಬೇಕು ಅಂತ ಕೇಳಿದಾಗ ಅದಕ್ಕೂ ಒಪ್ಪಿಕೊಂಡ್ರು. ಮೊದಲೇ ಯುದ್ಧ ನಡೀತಾ ಇದೆ, ಯುದ್ಧದೊಳಗೆ ಅವರ ವಯಸ್ಸು ಅವರಿಗೆ ಅಡ್ಡಿ ಆಗಲೇ ಇಲ್ಲ. ಅವರ ಪರಾಕ್ರಮಕ್ಕೆ ಅವರ ವಯಸ್ಸು ಅಡ್ಡಿ ಆಗದೇನೆ ಒಳ್ಳೆಯ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. ಆ ಸಮಯಕ್ಕೆ ಅವರಿಗೆ ಸಮಸ್ಯೆ ಬಂದಿದ್ದು ಭೀಮ ಒಬ್ಬನಿಂದ ಮಾತ್ರವೇ ಹೊರತು ಬೇರೆ ಯಾರಿದ್ದರ ಸಮಸ್ಯೆ ಆಗ್ತಿರಲಿಲ್ಲ. ಅವರು ಭೀಮನೇ ನಿಜವಾದರ್ಥದಲ್ಲಿ ಭೀಮಸೇನ ಸಮೋನಾಸ್ತಿ ಸೇನೆಯೋ ಋಭಯೋರಪಿ. ಎಲ್ಲ ವಿಧ ಎಷ್ಟು ಜನ ಹೋದರೂ ಕೂಡ ಭೀಮ ಒಬ್ಬನೇ ನಿರಾತಂಕವಾಗಿ ಅವರನ್ನು ಸೋಲಿಸ್ತಾ ಇದ್ದ. ಆಗ ಅಭಿಮನ್ಯು ಭೀಮಸೇನ ಜೊತೆಗೆ ಸೇರಿ ಯುದ್ಧಕ್ಕೆ ಹೊರಟ. ಅಭಿಮನ್ಯು ಅವರ ಜೊತೆ ಯುದ್ಧ ಮಾಡಿದಾಗ ಮೊದಲು ಅವರು ಸೋತೋದು ಅವರೆಲ್ಲ ಕೂಡ ಅಭಿಮನ್ಯುವಿನ ಯುದ್ಧವನ್ನು ಮಾಡಿ ಅಭಿಮನ್ಯುವಿನ ಜೊತೆಗೆ ಅವನನ್ನು ರಥ ಪುಡಿ ಮಾಡಿ ಹಾಕಿ ಅರ್ಜುನ ಅಭಿಮನ್ಯು ರಥವನ್ನು ಪುಡಿ ಮಾಡಿ ಹಾಕಿಬಿಟ್ರಂತೆ. ಆಗ ಅಭಿಮನ್ಯು ಗದೆಯನ್ನು ತಗೊಂಡು ಯುದ್ಧಕ್ಕೆ ಹೋಗ್ತಾನೆ, ಗದಾಯುಧವನ್ನು ಧರಿಸಿ ಹೊರಡುತ್ತಾನೆ. ಆಗ ಅವನ ಮೇಲೆ ಶಲ್ಯರಾಜ ಯುದ್ಧಕ್ಕೆ ಹೋಗ್ತಾನೆ. ಅಭಿಮನ್ಯುವಿನ ಮೇಲೆ ಶಲ್ಯರಾಜ ಯುದ್ಧಕ್ಕೆ ಹೋದಾಗ ಆ ಕ್ಷಣದಲ್ಲಿ ಭೀಮಸೇನ ನೋಡಿ ಅಭಿಮನ್ಯು ನೀನು ಹೋಗಬೇಡ, ನಾನು ಹೋಗ್ತೇನೆ ಅಂತ ಮುಂದೆ ಬರುತ್ತೆ. ಈಗ ಶಲ್ಯರಾಜ ಗದಾಯುದ್ಧದಲ್ಲಿ ಬಹಳ ಅಪ್ರತಿಮನಾದವನು, ವಾಯುದೇವರ ಆವೇಶ ಬೇರೆ ಅವನೊಡಗಿ. ಅದರಿಂದಾಗಿ ಅವನ ಪರಾಕ್ರಮ ಭಾರಿ ಜಾಸ್ತಿಯಾಗಿತ್ತು. ನಿನ್ನೆ ಹೇಳಿದಂತೆ ಆಗಿನ ಕಾಲದ ಮಹಾಬಲಾಢ್ಯರಲ್ಲಿ ಮೂರನೆಯ ಸ್ಥಾನ ಶಲ್ಯರಾಜರದ್ದು. ಆದ್ದರಿಂದ ಅಂಥವರ ಮೇಲೆ ಅಭಿಮನ್ಯುವನಂತೂ ಹೋಗಬೇಕಾಗಿಲ್ಲ ಅಂತ ಭೀಮಸೇನ ತಾನು ಹೊರಟಂತೆ. ಇದು ಒಂದು ವಿವೇಚನೆ, ಯಾರ ಕೈಯಲ್ಲಿ ಏನು ಕೆಲಸ ಮಾಡಬೇಕು, ಮಾಡಿಸಬೇಕು, ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋದು ಕೂಡ ಒಂದು ವಿವೇಕದ ವಿಶಿಷ್ಟವಾದ ಮುಖ. ಇಲ್ಲದೆ ಹೋದರೆ ಅಸಾಮರ್ಥ್ಯರಿಗೆ ಅಂತ ಕೆಲಸವನ್ನು ಒಪ್ಪಿಸಿಬಿಟ್ಟಾಗ ಅವರು ಸೋತ್ರೆ ಒಪ್ಪಿಸಿದವರಿಗೆ ಅದು ದೊಡ್ಡ. ಇವತ್ತು ಬ್ಯಾಟ್ ಮಾಡ್ತಾ ಇರ್ತಾರೆ, ಬೌಲ್ ಬ್ಯಾಟ್ಸ್ಮನ್ಗೆ ಬೌಲಿಂಗ್ ಮಾಡಕ್ಕೆ ಕೊಟ್ಟುಬಿಟ್ರೆ ಕತೆ ಮುಗಿದೋಯ್ತು. ಅವನ ಮಾಡಕ್ಕೆ ಬರೋದಿಲ್ಲ, ಯಾರು ಅವರೇ ಮಾಡಬೇಕು, ಅವ್ರು ಬೇರೆ ರೀತಿ ಸ್ಥಿತಿ ಇಲ್ಲ, ಅವ್ರು ತನ್ನ ಇಷ್ಟ ಬಂದ ಮಾಡಕ್ಕೆ ಬರೋದಿಲ್ಲ. ಇವತ್ತು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಪ್ರಾವೀಣ್ಯಕ್ಕೆ ತಕ್ಕಂತೆ ಕಾರ್ಯವನ್ನು ವಹಿಸತಕ್ಕಂಥದ್ದು ಶ್ರೇಷ್ಠವಾದಂತಹ ರಾಜನೀತಿ ಕೂಡ ಹೌದು, ಲೋಕನೀತಿನೂ ಹೌದು. ಭೀಮಸೇನ ತಾನು ಮುಂದೆ ಹೋಗ್ತಾನೆ, ಇಬ್ಬರಿಗೂ ಯುದ್ಧ ನಡೀತಾ ಇತ್ತು. ಒಂದು ಹತ್ತಿರದ ಸಂಬಂಧಿಗಳು ಒಂದು ಕಡೆಗೆ, ವಯೋ ಧರ್ಮರಾಜ ಶಲ್ಯರಾಜ ವಯಸ್ಸಿನಲ್ಲಿ ಭಾರಿ ಸೀನಿಯರ್ ಅವನು, ಅವನು ಯಾವ ಕಾಲಕ್ಕೆ ಸೀನಿಯರ್ ಅಂತ ಹೇಳಿದ್ದಾರೆ. ದ್ರೌಪದಿ ಸ್ವಯಂವರದ ಕಾಲಕ್ಕೇನೆ ಧನುಸ್ಸನ್ನು ತಾನೂ ಪೂರ್ಣ ಮಾಡಲಿಕ್ಕೆ ಅಂತ ಹೊರಟವನು, ಮತ್ತೆ ಅಂತರ್ಭೇದ ಮಾಡಲಿಕ್ಕೆ ಅಂತ ಹೋದವರೊಳಗೆ ಶಲ್ಯರಾಜ ಮೂರನೆಯವನು. ಮೊದಲು ಶಿಶುಪಾಲ ಹೋದ, ಆಗಲಿಲ್ಲ. ಶಲ್ಯ ಎರಡನೇ ಆಗಿ ಬಂದವನು, ಅವನಿಗೂ ಆಗಲಿಲ್ಲ. ಆಗಲೇ ಹೇಳಿದ್ದಾರೆ ಸವಿರೋಪಿ ವೀರ್ಯಾ, ಆಗಲೇ ವೃದ್ಧನಾಗಿದ್ದ ಅಂತ ಹೇಳಿದ್ದಾರೆ. ಆಗಲೇ ವೃದ್ಧನಾಗಿದ್ದ, ಈಗಂತೂ ಇನ್ನೂ ವೃದ್ಧನಾಗಿದ್ದ. ಇವರೆಲ್ಲ ಸೀನಿಯರ್ ಬ್ಯಾಚ್ನ ಸೇರಿದವರೆಲ್ಲ, ವಿಶ್ವದ್ರೋಡರು ಆದಮೇಲಿನ ಸೀನಿಯರ್ಸಲ್ಲಿ ಬರೋದು ಶಲ್ಯರಾಜ ಮೊದಲಾದವರೆಲ್ಲ. ಅಂಥ ವೃದ್ಧ ಆತ, ಆದರೆ ವಾಯುದೇವರ ಆವೇಶದಿಂದಾಗಿ ಬಲಾಢ್ಯನಾಗಿದ್ದ. ಋತಾಯನ ಅಂತಕ್ಕಂಥವನ ಮಗನಾದ್ದರಿಂದ ಅವನಿಗೆ ಋತಾಯಿನಿ ಅಂತಲೇ ಹೆಸರು, ಋತಾಯಿನಿ ಅಂತಲೂ ಕರೆದಿದ್ದಾರೆ. ಋತಾಯನ ಮಗ ಋತಾಯಿನಿ, ವಸುದೇವನವಾಗ ವಾಸುದೇವ ಇದ್ದ ಹಾಗೆ, ದಶರಥರ ಮಗ ದಾಶರಥಿ ಇದ್ದ ಹಾಗೆ, ಶಲ್ಯನ ಮತ್ತೊಂದು ಹೆಸರು ಅದು ಋತಾಯಿನಿ ಅಂತ ಹೆಸರು. ಅವನು ಅದಕ್ಕೆ ಹೊರಟ. ಜನಗಳಿಗೆಲ್ಲ ಭಾರಿ ಕುತೂಹಲ, ಇಂತಿಂಥ ದೊಡ್ಡ ದೊಡ್ಡ ಯುದ್ಧಗಳು ಬಂದಾಗೆಲ್ಲ ದೇವತೆಗಳು ಸೇರಿಬಿಡ್ತಾ ಇದ್ರು. ಮುಖ್ಯವಾದ ಘಟ್ಟಗಳಲ್ಲಿ ಅದನ್ನು ನೋಡಲಿಕ್ಕೆ ಪ್ರೇಕ್ಷಕರಾಗಿ ದೇವತೆಗಳು ಬರ್ತಾ ಇದ್ರು. ಅದು ದೇವತೆಗಳು ಯೋಚನೆ ಇಲ್ಲ, ಮೇಲೆ ಆಕಾಶದಲ್ಲಿ ನಿಂತ್ಕೊಂಡು ನೋಡೋರು, ಬಾಲ್ಕನಿ ಕಾನ್ಸೆಪ್ಟ್ ಇದ್ದ ಹಾಗೆ ಮೇಲೆ ನಿಂತ್ಕೊಂಡು ನೋಡ್ತಕ್ಕಂಥವ್ರು. ಅದರಿಂದ ಯುದ್ಧದ ಭಯ ಇಲ್ಲ, ಶಸ್ತ್ರಾಸ್ತ್ರಗಳ ಯೋಚನೆ ಇಲ್ಲ, ಅಲ್ಲಿಂದ ನೋಡ್ತಿದ್ರಂತ. ಇಂಥ ಮುಖ್ಯ ಪ್ರಸಂಗಗಳಲ್ಲೆಲ್ಲ ದೇವತೆಗಳು, ಇನ್ನೊಂದು ಕಡೆ ದೈತ್ಯರುಗಳು ಕೂಡ ಮೂಲ ರೂಪದಿಂದ ಅಲ್ಲಿ ಆಕಾಶದಲ್ಲಿ ಸೇರ್ತಿದ್ರಂತ. ಅವರು ಕೂಡ ಆ ಯುದ್ಧವನ್ನು ನೋಡ್ತಾ ಬಹಳ ಕುತೂಹಲ ಹುಟ್ಟಿದೆ. ಯಾರಾದ್ರು ಸಮರು ಅಂತ ಅನ್ಸ್ಕೊಳ್ತಾ ಇರ್ತಾರಲ್ಲ, ಅವ್ರ ಜೊತೆ ಯುದ್ಧ ಸೇರಿದ್ರೆ ಕುತೂಹಲ ಜಾಸ್ತಿ ಇರುತ್ತೆ. ಭೀಮನಿಗೆ ಸಮ ಇಲ್ಲ, ಆ ನೆಕ್ಸ್ಟ್ ಬೆಸ್ಟ್ ಆದ್ರೆ ಶಲ್ಯ ಇದ್ದಾರೆಂಬ ದೃಷ್ಟಿಯಿಂದ ಕುತೂಹಲ ಬಂತು. ಆ ತುಂಬಾ ಜನ ಸೇರಿದ್ದಾರೆ ಆ ಮ್ಯಾಚ್ಗಳಲ್ಲೂ ಕೂಡ, ತುಂಬಾ ಸ್ಟ್ರಾಂಗ್ ತುಂಬಾ ವ್ಯಕ್ತಿ ಮಧ್ಯೆ ಜನ ಸೇರೋದೇ ಇಲ್ಲ, ಜನ ಹೋಗೋದೇ ಇಲ್ಲ. ಇನ್ನೇ ರಿಸಲ್ಟ್ ಆ ಕಡೆ ಈ ಕಡೆ ಹೋಗುತ್ತೆ ಅನ್ಬೇಕಾದ್ರೆ ಒಳ್ಳೆ ಪೀಕಲ್ಲಿ ಇರುತ್ತೆ, ನೋಡ್ಬೇಕಾದ್ರೆ ಜನಗಳಿಗೆ ಭಾರಿ ಕುತೂಹಲ ಇರುತ್ತೆ. ಅಂತ ಎಲ್ಲ ಸೇರಿ ಗದಾಯುದ್ಧದಲ್ಲಿಂತೂ ವಿಚಿತ್ರ ನೈಪುಣ್ಯ ಶಲ್ಯರಾಜನದು ಅಂತೇಳಿ ಸೇರಿದ್ರಂತೆ. ಅವ್ರ ಯುದ್ಧ ಎಷ್ಟು ಜೋರಾಗಿತ್ತು ಅಂತ ಹೇಳ್ತಾರೆ. ಅವರು ಭೂಮಿ ಕಾಲು ಮುಂದಿಟ್ಟರೆ ಭೂಮಿ ನಡುತ್ತಿತ್ತಂತ, ಅಂತ ಬಲಶಾಲಿಗಳು. ಇದನ್ನು ನಂಬೇಕಂತ ಕೇಳಾಗಿಲ್ಲ. ಡೈನೋಸಾರ್ಗಳ ಬಗ್ಗೆ ಹೇಳ್ತಾರಲ್ಲ, ಅವು ಯಾರಾದ್ರು ಇದ್ದರೆ ಇಡೀ ಭೂ ಕಂಪಿಸ್ತಿತ್ತಂತ. ಅಂಥ ಬಲಾಢ್ಯವಾದ ಪ್ರಾಣಿಗಳು ಅವು, ಪ್ರಾಣಿಗಳಾಗಿ ಎಷ್ಟು ಬಲಾಢ್ಯ ಇದ್ರೆ ಇವರು ದೇವತೆಗಳು ಅದನ್ನು ಮರಿಬಾರ್ದು ನಾವು. ಇವರು ಮನುಷ್ಯರ ಬಲ ಅಲ್ಲ ಇದು, ದೇವತೆಗಳ ಬಲ. ಶಲ್ಯರಾಜ ಸಾಮಾನ್ಯನಲ್ಲ, ಪ್ರಹ್ಲಾದನ ತಮ್ಮ ಸಹ್ಲಾದ ಅಂತಿದ್ದ ಅವನೇ ಶಲ್ಯರಾಜನಾಗಿ ಹುಟ್ಟಿ ಬಂದಿರೋದು. ಹೀಗೆ ಕೃತಯುಗಕ್ಕೂ ತ್ರೇತಾಯುಗಕ್ಕೂ ಸಂಬಂಧ ಆದವರು. ಪ್ರಹ್ಲಾದ ಬಾಲ್ಯಕ ರಾಜರಾಗಿ ಇಲ್ಲೇ ಇದ್ದವರಂಗಲ್ಲಿ ಇದ್ದಾನೆ, ಈ ಕೌರವರ ಪಕ್ಷ ಸೇರಿದ್ದಾನೆ. ಇವರು ದ್ರೋಣಪುರದ ಹತ್ರ ಕತೆ ಬರುತ್ತೆ, ಪ್ರಹ್ಲಾದನು ಬಂದಿದ್ದಾನೆ ಮಹಾಭಾರತದಲ್ಲಿ, ಆತನ ತಮ್ಮ ಸಲ್ಲಾದನು ಬಂದಿದ್ದಾನೆ, ಇನ್ನೊಬ್ಬ ಅನುಹ್ಲಾದ ಆತನು ಬಂದಿದ್ದಾನೆ. ಪ್ರಹ್ಲಾದ ಸಲ್ಲಾದ ಅನುಹ್ಲಾದ ಮೂರು ಜನಗಳು ಕೂಡ ಮಹಾಭಾರತದಲ್ಲಿ ಪಾಲ್ಗೊಂಡವರೇನೆ. ಅದರಲ್ಲಿ ಇಬ್ಬರು ಈ ಪ್ರಹ್ಲಾದ ಸಲ್ಲಾದ ಇಬ್ಬರು ಕೂಡ ಕೌರವರ ಪಕ್ಷದಲ್ಲಿದ್ದರೆ, ಅನುಹ್ಲಾದ ಪಾಂಡವರ ಪಕ್ಷದಲ್ಲಿದ್ದಾನೆ. ಶಿಶುಪಾಲನ ಮಗ ದೃಷ್ಟಕೇತುವೇ ಅನುಹ್ಲಾದ, ಶಿಶುಪಾಲನ ಮಗನಾಗಿ ಹುಟ್ಟಿ ಬಂದವನು ಅವನು. ಅವನು ಆ ಕಡೆ ಇದ್ದಾನೆ ಎಂಬುದು ವಿಶೇಷ. ಒಂದು ಅಷ್ಟು ಬಲಾಢ್ಯರಾದ್ದರಿಂದ ಶಲ್ಯರಾಜ ಆಗಿಟ್ಟಾಗಲೇನೆ ಭೂಮಿ ನಡಗಬೇಕಾದ್ರೆ ಭೀಮ ಇಟ್ಟಾಗಲಂತ ಯೋಚನೆಯೇ ಇಲ್ಲ. ಭೀಮಸೇನ ಹೇಳಿದ್ದು ಕೇಳಿದ್ದೇವೆ ಆಗಲೇ, ಕೃಷ್ಣರ ಮುಂದೆ ಉದ್ಯೋಗ ಬರುವುದೊಡಗೆ, ನೀನು ಅನುಗ್ರಹ ಇದ್ರೆ ಭೂಮಿಯನ್ನು ಸೀಳಿಬಿಡಬಲ್ಲೆ ಅಂತ ಹೇಳ್ತಾನೆ ಭೀಮಸೇನ. ಭೂಮಿಯನ್ನ ಚೆಂಡು ಸೀಳದಂತ ಸೀಳಬಲ್ಲೆ ಅಂತ ಹೇಳಬೇಕಾದ್ರೆ ಆ ಭೀಮನ ಪಾದಾಘಾತಕ್ಕೆ ಭೂಮಿ ನಡುಕ್ತಾ ಇತ್ತಂತೆ. ಅದು ಭಯಂಕರವಾದ ಯುದ್ಧ. ಯುದ್ಧದಲ್ಲಿ ಇವರು ಒಬ್ಬರನ್ನೊಬ್ಬರು ಜೋರಾಗಿ ಹೊಡೆದಾಗ ಬೈಯಿಂದ ನಾವು ಕಲ್ಲು ಮೇಲೆ ಕಲ್ಲು ಹೊಡೆದ ಬೆಂಕಿ ಹಾರತ್ತಾರೆ, ಆ ರೀತಿ ಬೆಂಕಿ ಹಾರತಾ ಇತ್ತಂತೆ. ಅದಕ್ಕೆ ವಜ್ರಕ್ಕಿಂತ ಕಠಿಣವಾದ ದೇಹ ಅಂತವ್ರು. ಇವತ್ತು ಆ ಕಾಲ ಊಹೆ ಮಾಡಕ್ಕೆ ಬರೋದಿಲ್ಲ. ವಜ್ರದೇಹಿಗಳು ಅಂತ ಹೇಳಿದ್ರೆ ಅವರಿಗೆಲ್ಲ ಕೊಡ್ತ ಅಂದ್ರೆ ಪದಾರ್ಥಗಳು ಕೆಲವು ತೋರಿಸ್ತಾರಲ್ಲ, ಸಲಾಕೆ ಎಬ್ಬಡಿ ಸಲಾಕೆನೆ ಕೈಲೇ ಬೆಂಡ್ ಮಾಡೋದು, ಅದು ಹೊಡೆದ್ರೆ ಏನಾಗಬಾರ್ದು ಅಂತ. ಸ್ವತಃ ಮಹಾಸಮರ್ಥರ ಸಾಲಿಗೆ ಸೇರಿದವರಲ್ಲೂ ಮಹಾ ಸಮರ್ಥರಾದ್ದರಿಂದ ಅಂತ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಒಬ್ಬ ಗದೆ ಒಂದಕ್ಕೊಂದು ತಾಕಿದಾಗಲಂತೂ ಜನ ಕಣ್ಣು ಕುಕ್ತಕ್ಕಂಥ ಬೆಳಕು ಬರ್ತಾ ಇತ್ತಂತೆ. ಒಂದ್ಸತ್ತು ಬೀಸಿದಾಗ ಮೈ ಮೇಲೆ ಬಿದ್ದಾಗ ನೋಡ ಜನಗಳಿಗೆ ಗಾಬರಿ ಆಗಬೇಕು, ಏನಾಗ್ಬಿಡುತ್ತೋ ಅಂತೇಳಿ. ಅವ್ರಿಗೆ ಏನಾಗ್ತಿರಲಿ ಅಂತ ಸಮರ್ಥರಾಗಿತ್ತು. ಈ ಗದಾ ಯುದ್ಧದೊಳಗೆ ಬಹಳಷ್ಟು ಹೊತ್ತು ನಡೀತಂತೆ. ಒಬ್ಬರನ್ನೊಬ್ಬರು ಹೊಡೆಯೋದು, ಮೈ ಹೊಡೆಯೋದು, ಗದೆಗಳಿಗೆ ಹೊಡೆಯೋದು, ಬೆನ್ನಿಗೆ ಹೊಡೆಯೋದು, ಅನೇಕ ರೀತಿಯಲ್ಲಿ ಹೊಡೆಯೋದು. ಭೀಮನಿಗಾಗೋ ಸಂಭವನೇ ಇಲ್ಲ, ಶಲ್ಯರಾಜನಿಗೆ ಆಗತ್ತೆ. ಭೀಮಸೇನ ಫುಲ್ ಸ್ಟ್ರೆಂತ್ ಉಪಯೋಗಿಸ್ತಾ ಇಲ್ಲ, ಶಲ್ಯರಾಜನ ತಾನು ಕೊಲ್ಲಬಾರದು, ಭೀಮನಿಗೆ ಗೊತ್ತಿದೆ. ಹನುಮಂತ ಹೇಗೆ ಅಕ್ಷಕುಮಾರ ಇಂದ್ರಕ್ಕೆಲ್ಲ ಬಂದ ಕಾಲಕ್ಕೆ ಯಾರನ್ನು ಕೊಲ್ಲಬೇಕು ಯಾರನ್ನು ಬಿಡಬೇಕು ಅಂತ ಯೋಚನೆ ಮಾಡಿ ಹೊಡಿತಾ ಇದ್ದಲ್ಲ ಆ ಟೈಪ್, ಶಲ್ಯರಾಜನ ತಾನು ಕೊಲ್ಲಬಾರದು. ಒಂದು ಮುಖ್ಯವಾದ ಕಾರಣ ಏನು ಅಂದ್ರೆ ಅವನೊಬ್ಬ ವೈಷ್ಣವ, ಅವನನ್ನ ಕೊಲ್ಲಬಾರದು. ಇದು ಬಹಳ ಮುಖ್ಯ, ಇದು ಬಹಳ ಗಮನಿಸಬೇಕಾದ್ರೆ ಭೀಮಸೇನದ ಪ್ರಿನ್ಸಿಪಲ್ ಅದು. ಒಂದು ವೈಷ್ಣವರನ್ನು ಹೊಡಿಬಾರದು, ಇವತ್ತಾಗಲೇ ಅವರನ್ನೇ ಹೊಡಿಬೇಕು, ಇದು ಕಾನ್ಸೆಪ್ಟ್. ನಮ್ಮ ಕಾನ್ಸೆಪ್ಟ್ ಅಲ್ಲ, ಅವರನ್ನೇ ಜಾಸ್ತಿ ವಿರೋಧಿಸಬೇಕು. ಅವ್ರು ವಿಷ್ಣು ಭಕ್ತನಾದವರು, ವೈಷ್ಣವ ವಿಷ್ಣು ಭಕ್ತ. ಅವನು ಯಾವುದೋ ಕಾರಣಕ್ಕೆ ಅಲ್ಲಿ ಸೇರಿದ್ದಾನೆ. ಪಾಪ ವಾಯುದೇವರಿಂದ ಸಾಯೋದು ಅಂದ್ರೆ ಅದಕ್ಕಿಂತ ಕೆಡಕಿಲ್ಲ ಅಂತ ಹೇಳ್ತಾರೆ. ಹರಿಯಿಂದ ಸತ್ರ ಪರವಾಗಿಲ್ಲ ಅಂತ, ವಾಯುದೇವರಿಂದ ಸಾಯಬಾರದಂತೆ. ವಾಯುದೇವರಿಂದ ಸಾಯೋದು ಅಂದ್ರೆ ಜ್ಞಾನವನ್ನೇ ಕಳ್ಕೊಂಡು ಹಾಳಾಗಿ ಹೋಗೋದು ಅಂತ ಅರ್ಥ. ಅದಕ್ಕೆ ಅವನು ಮಾಡಿದ ತಪ್ಪನ್ನು ಕೂಡ ಎಷ್ಟೋ ಸತ್ತು ಭೀಮಚಂದ್ರ ಯುದ್ಧ ಆಗೋಗಿದೆ. ಈಗಾಗಲೇನೆ ದ್ರೌಪದಿ ಸ್ವಯಂವರದ ಕಾಲಕ್ಕೇನೆ ಶಲ್ಯರಾಜ ಅಲ್ಲಂತೂ ಸೋತ, ಆಮೇಲೆ ಯುದ್ಧ ಶುರುವಾಯಿತು. ಆ ಕ್ಷಣದಲ್ಲಿ ಭೀಮಸೇನೆ ಶಲ್ಯರಾಜನ ಅನಾಮತ್ತ ಹಿಡಿದು ಆಕಾಶಕ್ಕೆ ತೂರಿದ್ನಂತೆ. ಅದು ಹೇಳಿದ್ದ ರಾಕೆಟ್ ಹೋದ ಹೋಗಿರ್ತಾರೆ ಶಲ್ಯರಾಜ. ಪಾಪ ಅಲ್ಲಿ ದಪ್ಪಂತ ಬಿದ್ದಂತೆ, ಭೀಮಸೇನೆ ಕ್ಯಾಚ್ ಹಿಡಿದು ಕೆಳಗಿಟ್ಟಂತೆ. ಪುಡಿ ಪುಡಿ ಆಗಿಬಿಟ್ರೆ ಕಷ್ಟ ಅಂತೇಳಿ ಕ್ಯಾಚ್ ಹಿಡಿದು ಇಟ್ಟಂತೆ. ಶಲ್ಯರಾಜನ ಕ್ಯಾಚ್ ಹಿಡಿಬೇಕು ಅಂದ್ರೆ ಸಾಮಾನ್ಯನ, ಎಂಥ ಸಮರ್ಥ ಇರಬೇಕು ಭೀಮಸೇನ. ಅದೆಲ್ಲ ಮೂಲ ಮಹಾಭಾರತಲ್ಲಿ ಬರುತ್ತೆ, ಅದು ವಿಶೇಷ. ಅದರ ಜೊತೆಗೆ ಈ ಮೊದಲು ಯುದ್ಧದಲ್ಲಿ ಭೀಷ್ಮ ಪರ್ವದಲ್ಲೂ ಯುದ್ಧ ನಡೆದಿದೆ ಭೀಮಚಂದ್ರರಿಗೆ, ಅಲ್ಲೂ ಶಲ್ಯರಾಜ ಸೋತಿದ್ದಾನೆ. ಇಲ್ಲಿ ಬಂದಿದ್ದಾರೆ, ಈ ಸ್ವಲ್ಪ ಹುಲ್ಲು ಶೃಂಗ ಜಾಸ್ತಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಭೀಮಸೇನ ಅಷ್ಟು ಹೊಡೆದಾಗ ಅವನ ರಸ ಆಗಿತ ಎಲ್ಲ ಹೋಗಿತ್ತಾಗಲೇನೆ ಆ ಮುಂದಿನ ಯುದ್ಧದೊಳಗೆ ಶಲ್ಯರಾಜನ ಮೈ ಮೇಲೆ ಹೊಡೆದಂತ ಬಾಣ ದೊಡ್ಡ ಪೆಟ್ಟಿಗೆ ಶಲ್ಯರಾಜ ದೃಢಂ ವಿಜೇತನಃ, ಎಚ್ಚರದ ಗಾಢವಾದ ಮೂರ್ಛೆಗೊಳಗಾಗಿ ಬಿದ್ದನಂತೆ. ಭೀಮಸೇನ ಪೆಟ್ಟಿಗೆ ಕೊನೆಗೂ ಬಿದ್ದ. ಇನ್ನೊಂದು ಪ್ರಶ್ನೆ ಯಾರಾದ್ರೂ ಕೇಳಬಹುದು, ವಾಯುದೇವರೇ ಆದಂತಹ ಭೀಮಸೇನ ಜೊತೆಗೆ ಶಲ್ಯರಾಜ ಇಂಥ ಯುದ್ಧ ಮಾಡ್ತಾನೆ ಅಂದ್ರೆ ಅಷ್ಟಕ್ಕಾದ್ರೂ ಬಹಳ ಸಾಮರ್ಥ್ಯ ಅಂತ ಒಪ್ಪಬೇಕಲ್ಲ ಅಂತ ಕೇಳಿದ್ರೆ ಅದು ಆತನ ಸಾಮರ್ಥ್ಯ ಅಲ್ಲ, ಒಳಗೆ ವಾಯುದೇವರ ಆವೇಶ ಇತ್ತು, ಬಹಳ ಇಂಪಾರ್ಟೆಂಟ್. ವಾಯುದೇವರ ಆವೇಶ ಇದ್ದಿದ್ರಿಂದ ಅದಕ್ಕೆ ಸಾಧ್ಯವಾಯಿತೇ ಹೊರತು ಇಲ್ಲದೆ ಹೋದ್ರೆ ಭೀಮನ ಮುಂದೆ ನಿಲ್ಲಕ್ಕೂ ಸಾಧ್ಯ ಇರಲಿಲ್ಲ. ಶಲ್ಯರಾಜನಿಗೆ ಆವೇಶದ ಬಲ ಅಷ್ಟೊತ್ತು ಇತ್ತು. ಈಗ ತಮ್ಮ ನಿಜವಾದ ಬಲ ತೋರಿಸಬೇಕು ಅಂತ ಹೊಡೆದಾಗ ಪೂರ್ತಿಯಾಗಿ ಗಾಢ ಮುಚ್ಚೆಗೊಳಗಾಗಿ ಬಿಡುತ್ತಾನೆ. ಅದನ್ನು ಕೃಪಾಚಾರ್ಯರು ನೋಡ್ತಾರೆ, ಕಷ್ಟವ ರಥ ಓಡಿಸ್ಕೊಂಡು ಅಲ್ಲಿಗೆ ಬಂದ್ರಂತೆ. ಬಂದು ಅನಾವತ ತನ್ನ ಹತ್ತಾರು ಹೊರಿಸ್ಕೊಂಡ್ಬಿಟ್ಟು ರಥಲ್ಲಿ ಹಾಕಿಕೊಂಡು ಅಪೋವಾಹ ಅಲ್ಲಿಂದ ದೂರ ಓಡೋಗ್ಬಿಟ್ಟಂತೆ. ಕೃಪಾಚಾರ್ಯರನ್ನು ಹೊರಟೋದರಂತೆ. ಶಲ್ಯರಾಜ ಅಂತೂ ಗಾಢವಾದ ಪೆಟ್ಟಿಗೆ ಒಳಗಾಗಿ ಹೊರಟ. ಅನೇಕ ಸೋಲುಗಳ ಮಧ್ಯೆ ಅದು ಸೋಲಾಯಿತು. ಎಂದೂ ಭೀಮನ ಮೇಲೆ ಯಾರೂ ಗೆದ್ದಿಲ್ಲ, ಮರಿಬಾರದನ್ನ. ಭೀಮಸೇನ ಯುದ್ಧ ಮಾಡಿ ಗೆದ್ದ ಒಂದು ದಾಖಲೆಯೂ ಯಾರಿಗೂ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಭೀಮಸೇನ ಅಜೇಯ ಸರ್ವಥಾ ಅಜೇಯರ ಸಾಲಿಗೆ ಸೇರಿದಂತಹ ಮಹಾವ್ಯಕ್ತಿ. ಆಮೇಲೆ ಭೀಮಸೇನಿಗೆ ಏನಾಯ್ತು, ಭೀಮಸೇನಿಗೆ ಏನೂ ಆಗಿಲ್ಲ. ಭೀಮಸೇನ ಮೊಳಕಾಲವರಿಗೆ ಕೂತನಂತಷ್ಟೇನೆ. ಅದಾದರೆ ಅದಕ್ಕೆ ತಾನು ವಾಯುದೇವರ ಆವೇಶ, ತಂದೆ ಆವೇಶ ಇರೋದ್ರಿಂದ ಮೊಳಕಾಲವರಿಗೆ ಕೂತಿದ್ದೆ ಹೊರತು ಮುಂದೆ ದೊಡ್ಡದಾಗಿ ಯುದ್ಧ ಮಾಡ್ತಾ ಹೋಗ್ತಾರೆ. ಅಷ್ಟೇ ಇಲ್ಲ ಭೀಮಸೇನಿಗೆ, ಯುದ್ಧರಂಗದಲ್ಲಿ ಎಲ್ಲರೂ ಮೂರ್ಛೆ ತಗೊಂಡ್ರೆ ಎಷ್ಟೋದವರೇ. ಮುಂದೆ ಅರ್ಜುನ ಪ್ರಸಂಗಗಳು ಬರುತ್ತೆ ಒಂದು ಕಾಲಕ್ಕೆ. ಆದರೆ ಎಂದೆಂದೂ ಕೂಡ ವಿಶ್ರಾಂತಿ ಹೆಸರೇ ಇಲ್ಲದೆ ಯುದ್ಧ ಮಾಡಿದ ವ್ಯಕ್ತಿ ಅಂದರೆ ಭೀಮಸೇನ ಒಂದೇ. ಅಷ್ಟೊತ್ತಿಗೆ ನೋಡಿದರು ದ್ರೋಣಾಚಾರ್ಯರು, ಬಹಳ ವ್ಯಥೆಯಾಯಿತು. ತಾವು ಯುದ್ಧವನ್ನು ಜೋರಾಗಿ ಮುಂದುವರೆಸಿದರು. ಆ ಕಡೆಗೆ ಭೀಮನ ಪೆಟ್ಟಿಗೆ ಯಾರಿಗೂ ನಿಲ್ಲಕ್ಕಾಗಲಿಲ್ಲ. ಈ ಕಡೆ ಸೈನ್ಯ ದಿಕ್ಕಾಪಾಲಾಗೊಳ್ಳಕ್ಕೆ ಶುರುವಾಯಿತಂತೆ. ದ್ರೋಣಾಚಾರ್ಯರು ಬೇರೊಂದು ದಿಕ್ಕಿನಿಂದ ಹೋಗಿ ಧರ್ಮರಾಜನ ಸೆರೆ ಹಿಡಿಬೇಕು ಅಂತ ಹೋಗ್ತಾ ಇದ್ದಾರೆ. ಆ ಕ್ಷಣಕ್ಕೆ ಧರ್ಮರಾಜನ ಹತ್ರನೇ ಹೋಗ್ತಾರೆ. ಆಗ ಅರ್ಜುನ ಅಡ್ಡ ಬರ್ತಾನೆ ಯುದ್ಧಕ್ಕೆ. ಅರ್ಜುನ ದ್ರೋಣಾಚಾರ್ಯ ತುಂಬ ದೊಡ್ಡ ಯುದ್ಧ ನಡೆಯುತ್ತೆ. ಆ ಯುದ್ಧದೊಳಗೆ ಆಚಾರ್ಯ ಹೇಳುತ್ತಾರೆ, ರಕ್ತದ ಪ್ರವಾಹ ಸುರಿತು ಅಂತ ಹೇಳ್ತಾರೆ. ರಕ್ತದ ಪ್ರವಾಹ ಹರಿದೋಯ್ತದೆ. ಆ ಕಾಲದಲ್ಲಿ ರಕ್ತದ ಪ್ರವಾಹ ಅಂದ್ರೆ ತುಂಬಾ ಜನ ದೊಡ್ಡ ಆಕ್ಸಿಡೆಂಟ್ ಆದಾಗಲೇ ಊದ ರಕ್ತ ಹರಿದೋಗಿರುತ್ತೆ. ಎಷ್ಟೋ ಸಲ ನಾಲ್ಕಾರು ಜನ ಸತ್ರೇನೆ ಅಂಥದ್ದು ಲಕ್ಷಾಂತರ ಜನ ಸಾಯುದ್ದಲ್ಲಿ ಹೇಗಿರಬೇಕು. ರಕ್ತದ ಪ್ರವಾಹ, ರಕ್ತದ ಮಡುಗಳು ಯುದ್ಧ ಆಗಲಿ ಬೇಕಾಗಿ ಸಾಗೋಗ್ಬಿಟ್ಟಿದೆ. ಬೇರೆ ರಕ್ತದ ಕೆಸರು, ನೀರಿನ ಕೆಸರಲ್ಲ, ರಕ್ತದ ಕೆಸರೆಲ್ಲ ತುಂಬಿಕೊಂಡು ಹೋಗಿದೆ. ಆ ಅರ್ಜುನನ ಮಹಾಪರಾಕ್ರಮಕ್ಕೆ ದ್ರೋಣರಿಗೇನು ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗೆ ಸಾಯಂಕಾಲ ಆಗ್ತಾ ಬಂದ್ರೆ ಅಡ್ವಾಂಟೇಜ್ ಅದು, ಒಂದು ಆಟ ಮುಗಿಯೋ ಹೊತ್ತು ಬಂದರೆ ಹೇಗೋ ಹಾಕಿ ನಿಶ್ಚಿಂತೆಯಾಗಿ ಅಲ್ಲಿಂದ ಸೈನ್ಯವನ್ನು ತಗೊಂಡು ಅವತ್ತು ವಾಪಸ್ ಹೊರಟು ಹೋಗಿಬಿಟ್ರೆ. ಆಗ ರಾತ್ರಿ ಯಥಾ ಪ್ರಕಾರ ಮೀಟಿಂಗ್, ಪ್ರತಿ ದಿವಸನೂ ಅವತ್ತಿನ ದಿವಸ ಮೀಟಿಂಗ್, ರಾತ್ರಿ ಸಭೆ ತೆರಿತಾ ಇತ್ತು. ಇದಕ್ಕೇನೇನಾಯ್ತು, ಏನು ಮಾಡಬೇಕು ಅಂತ ದುರ್ಯೋಧನನಿಗೆ ಗೊತ್ತಿದ್ದು ಒಂದೇ, ಗುರುಗಳೇ ನೀವು ಏನು ಹೇಳಿದ್ರಿ, ನಾನು ಸರ್ವಾಗಿ ಸೆರೆ ಹಿಡಿತೀನಿ ಅಂತ ಹೇಳಿದ್ರಿ, ಸೆರೆ ಹಿಡಿಲಿಲ್ಲ, ನೀವು ಮಾತು ಕೊಟ್ಟಿದ್ರಿ, ಏನು ವರ ಬೇಕು ಅಂತ ಕೇಳಿದ್ರಿ, ನಾನು ಕೇಳಿದ ವರ ನಡೆಸಲಿಲ್ಲ ನೀವು ಅಂತ ಕಠಿಣವಾಗಿ ಬೈದನಂತೆ, ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದನಂತೆ. ಆಗ ದ್ರೋಣಾಚಾರ್ಯ ಹೇಳುತ್ತಾರೆ, ದುರ್ಯೋಧನ ಸ್ವಲ್ಪ ಬುದ್ಧಿ ಇಟ್ಟುಕೊಂಡು ಮಾತಾಡು ಅಂತ ಹೇಳುತ್ತಾರೆ. ನಾನೇನು ಹೇಳಿದೆ ನೀವು ಕೇಳಿಬಿಟ್ಟೆ, ನಾನು ಹೇಳಿದ್ದೇನು ಧರ್ಮರಾಜ ಸರಿ ಹಿಡಿತೇನೆ ಅಂತ ಹೇಳಿದೆ. ಆದರೆ ಯೋಚನೆ ಮಾಡಬೇಕೋ ಇಲ್ಲೋ, ಧರ್ಮರಾಜನ ಸೆರೆ ಹಿಡಿಯೋದ್ರೆ ಸಾಮಾನ್ಯ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಆತನ ಯಾರ ರಕ್ಷಣೆ ಇದೆ ಗೊತ್ತೇನು? ಭೀಮಸೇನ ಅರ್ಜುನನಂತ ಮಹಾಮಹಾವೀರರುಗಳು ಕಾಪಾಡ್ತಾರ ಆತನನ್ನ. ಅಂಥವ್ರು ಕಾಪಾಡಬೇಕಾದ್ರೆ ನಂಗೆ ಹಿಡಿದಕ್ಕೆ ಹೇಗಾಗತ್ತೆ? ಬೈತಾರ ಅವನನ್ನು, ಅದು ತಾವೇ ಮಾತುಕೊಡ್ಬೇಕಾರೆ ತುಂಬ ಕೊಟ್ಟಿರ್ತಾರೆ, ಇದು ಆಶ್ಚರ್ಯ. ಆಗತ್ತೆ ಅಂತ ಈಗ ಹೇಳೋರು ಮಾತುಕೊಡ್ಬೇಕಾರೆ ಮಾತಾಡಿಲ್ಲ, ಈಗ ಮಾತಾಡ್ತಾ ಇದ್ದಾರೆ. ಅಂಥ ಮಹಾವೀರರು ಕಾಪಾಡಬೇಕಾರೆ ಯಾರು ಸುಲಭ ಹಿಡಿಲಕ್ಕಾಗತ್ತಾ? ಯಾರೋ ಕಾಯ್ತಿದ್ರೆ ಮಾವಿನ ಹಾಕಿ ಕಾಯ್ಕೊಳಕ್ ಬರಲ್ಲ, ಮಾವಿನ ಹಣ್ಣು ಕಿತ್ಕೊಂಡವ್ರಿಗೆ ಬರಲ್ಲ. ಕಾಯ್ತಾ ಇದ್ರೆ ಭೀಮಾರ್ಜುನರು ಕಾಯ್ಬೇಕಾದ್ರೆ ಧರ್ಮಾದನ ಹೇಗೆ ಸರಿಡಿಲಕ್ಕಾಗತ್ತೆ? ದುರ್ಯೋಧನ ಏನ್ ಕೇಳ್ಬೇಕಾದ್ರೆ ಮಾತಾಡಿ ಕೊಟ್ರಿ, ಇದೆಲ್ಲ ಬುದ್ಧಿ ಅವನಿಗೆ, ಅಂತ ಬುದ್ಧಿ ಎಂದೂ ಇಲ್ಲ ಅವನಿಗೆ. ಅವ್ರ ಇದು ಯೋಚನೆ ಮಾಡೋದಕ್ಕೆ ಗೊತ್ತಿಲ್ಲ ಅವನಿಗೆ, ಅದೆಲ್ಲ ಇಲ್ಲ ಸರಿ ಹೇಳಿಲ್ಲ ಅಂತ ಹೇಳಿದ ಹೇಳ್ತಾರೆ. ನೋಡು ನಾನು ಮಾತು ನಡೆಸ್ತೇನೆ, ನೀನೇನ್ ಮಾಡ್ಬೇಕು ಗೊತ್ತಾ? ಧರ್ಮರಾಜನಿಗೆ ರಕ್ಷಣೆ ತಪ್ಪಬೇಕು, ಅವಾಗ ಹಿಡಿಲಕ್ಕಾಗತ್ತೆ. ನನಗೆ ಭೀಮಸೇನ ನನ್ನ ಗುರು ಅಂತ ಗೌರವಿಸ್ತಾರೆ, ಆದ್ರಿಂದ ನಾನು ವೈಯಕ್ತಿಕ ಪೆಟ್ಟೆಯನ್ನು ಹಾಕೋದಿಲ್ಲ. ಆದ್ರೆ ಅರ್ಜುನ ಮಹಾ ಶಸ್ತ್ರಾಸ್ತ್ರದ ವೀರರಾದ್ದರಿಂದ ಅವನು ದೂರ ಹೋಗಬೇಕು, ಆ ರೀತಿ ಏರ್ಪಾಟು ಮಾಡಿದರೆ ಅವಾಗ ಸೆರೆ ಹಿಡಿತೇನೆ ಅಂತ ಹೇಳಿದರು. ಅರ್ಜುನ ಅಲ್ಲಿರಬಾರದು, ಆ ರೀತಿ ಮಾಡಿದರೆ ಸೆರೆ ಹಿಡಿತೇನೆ. ಆ ಯೋಚನೆ ಮಾಡಿದೆ, ಏನು ಮಾಡಬೇಕಾಗಿತ್ತು ಅರ್ಜುನ ಇಲ್ಲದೆ ಹೋದರೆ ಅಂದರೆ, ಅರ್ಜುನ ಬೇರೆ ಕಡೆ ಹೋಗೋ ಮಾಡಬೇಕಿತ್ತು, ಯುದ್ಧರಂಗದಲ್ಲಿ ಇನ್ನೊಂದು ಸೈಡ್ ಹೋಗೋ ಮಾಡಬೇಕು. ಯುದ್ಧರಂಗದ ಮತ್ತು ಯುದ್ಧರಂಗ ಅಂದರೆ ಸಣ್ಣ ಪುಟ್ಟ ಯುದ್ಧರಂಗ ಅಲ್ಲ, ಅದು ಕ್ರಿಕೆಟ್ ಸ್ಟೇಡಿಯಂ ಇದ್ದಾಗಿರೋದಿಲ್ಲ. ಅದೆಲ್ಲ ಕೂಡ ಅಲ್ಲಿ ಹೇಳ್ತಾರೆ 144 ಸ್ಕ್ವೇರ್ ಯೋಜನೆ ಇದ್ದದ್ದು, 144 ಸ್ಕ್ವೇರ್ ಯೋಜನೆ. ಇವತ್ತು ಕುರುಕ್ಷೇತ್ರ ಇದೆ, ದೊಡ್ಡ ಸಿಟಿ ಅದು ಕುರುಕ್ಷೇತ್ರ. ಇವತ್ತಿನ ದಿವಸ ಆ ಇಷ್ಟಾದ ಕುರುಕ್ಷೇತ್ರ ಪೂರ್ತಿ ಮುಗಿದಿಲ್ಲ, ಅಲ್ಲಿಗೆ ಒಳ್ಳೆ ಫಲಭರಿತವದು ವಿಶಾಲವಾದಂತಹ ಜಮೀನುಗಳಿದೆ. ಈ ಪಾಣಿಪಟ್ ಕದನ ಅಂತ ಓದಿರ್ತಾರೆ ಹಿಸ್ಟ್ರಿ ಎಲ್ಲರೂ ಕೂಡ. ಪಾಣಿಪತ್ ಒಂದು ಬಾರ್ಡರ್ ಅಷ್ಟೇ, ಕುರುಕ್ಷೇತ್ರದ ಒಂದು ಬಾರ್ಡರ್ ಪಾಣಿಪಟ್ ಅಷ್ಟೇನೆ. ಟೂವರ್ಸ್ ಡೆಲ್ಲಿ ಬಂದರೆ ಅಲ್ಲಿ ಪಾಣಿಪತ್ ಕಾಣುತ್ತೆ. ಅಷ್ಟು ಪಾಣಿಪತ್ ಒಂದು ಬಾರ್ಡರ್ ಆಗಿದೆ, ಕುರುಕ್ಷೇತ್ರ ಮೇನ್ ಎಷ್ಟಿರಬೇಕು? ಒಂದು ಕಡೆ ಹೋಗಿಬಿಟ್ರೆ ಎಲ್ಲೋ ಹೋದಾಗ ಇಲ್ಲಿಂದ ನಾವು ಮೈಸೂರು ಕಡೆ ಹೋದಾಗತ್ತೆ ಅಷ್ಟೇ ಹೊರತು ಹತ್ರ ಇಲ್ಲ. ಅದು ಒಂದು ಅಷ್ಟೂರು ಅರ್ಜುನ ಕರ್ಕೊಂಡು ಹೋಗಿಬಿಡ್ಬೇಕು, ಅವಾಗ ಹಿಡಿದಕ್ಕಾಗತ್ತೆ ಅಂತ ಹೇಳಿದಾಗ ಯಾರು ಕರ್ಕೊಂಡು ಹೋಗಬೇಕು? ಆಗ ಒಂದು ಗುಂಪು ಸಂಸಪ್ತಕರು ಅಂತ ಅವ್ರ ಹೆಸರು. ಸಂಸಪ್ತಕರು ಅಂತ ಹೇಳಿ ತ್ರಿಗರ್ತ ದೇಶದ ಅಧಿಪತಿಗಳು, ತ್ರಿಗರ್ತ ದೇಶದ ಅಧಿಪತಿಗಳು. ಅವರೆಲ್ಲರಿಗೂ ಕೂಡ ಪಾಂಡವನ ಮೇಲೆ ಭಾರಿ ದ್ವೇಷ, ಅದಕ್ಕೇನು ಕಾರಣ ಇಲ್ಲ. ಒಳ್ಳೆಯವ್ರ ಮೇಲೆ ಯಾತಕ್ಕೆ ದ್ವೇಷ ಅಂದರೆ ಅವ್ರು ಒಳ್ಳೆಯವರಾಗಿರೋದೇ ಕಾರಣ, ಕೆಟ್ಟವರಾಗಿರೋದೇ ಕಾರಣ, ಇನ್ನೇನು ದ್ವೇಷ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಈಗಾಗಲೇ ಅರ್ಜುನ ಕೈಲಿ ಸೋತು ಬೇರೆ ಬಂದಿದೆ, ಅದು ಬೇರೆ ಸೇರ್ಕೊಂಡ್ಬಿಟ್ಟಿದೆ. ದಕ್ಷಿಣ ಗೋಗ್ರಹಣದ ಕಾಲಕ್ಕೆ ನೇತಾರರಾಗಿ ಹೊರಟವನು ಸುಶರ್ಮ, ಅವನು ಸಂಸಪ್ತಕರ ಮುಖಂಡ. ಅವನು ಅಲ್ಲಿ ಸಾಕಷ್ಟು ಪೆಟ್ಟು ತಿಂದಿದ್ದ, ಭೀಮನಿಂದ ಸಾಕಷ್ಟು ಪೆಟ್ಟು ತಿಂದಿದ್ದ. ಆದರೆ ಭೀಮ ನೋಡಲಿಕ್ಕಿಲ್ಲ ಅಂತ ಗೊತ್ತು, ಅದಕ್ಕೆ ಅವರ ಕಡೆಯವರೇ ದ್ವೇಷ ಮಾಡೋಣ ಅಂತ ಹೊರಟಿದ್ದ. ಭೀಮ ಅರ್ಜುನ ಡೈರೆಕ್ಟ್ ತಮ್ಮನಾದ್ದರಿಂದ ಅರ್ಜುನನನ್ನು ನಾವು ಎದುರಿಸಬೇಕು, ಏನಾರ ಮಾಡಿ ಕೊಲ್ಲಬೇಕು ಅಂತ ಹಠ. ಅದಕ್ಕೆ ಅವರು ಶಪಥ ಮಾಡಿದ್ರಂತೆ, ನಮ್ಮ ಜೀವನದ ಗುರಿ ಅಂದರೆ ಅರ್ಜುನ ಕೊಲ್ಲಬೇಕು. ಅದಕ್ಕೆ ಸಂಸಪ್ತಕರು ಅಂತ ಹೆಸರವರು, ಸಂಸಪ್ತಕರು ಒಂದು ಓತು ತಗೊಂಡವರು, ಅರ್ಜುನ ಕೊಲ್ಲೋದೇ ನಮ್ಮ ಜೀವನದ ಗುರಿ ಅಂತ ತಗೊಂಡವರು. ಅವರನ್ನ ಕರೀತಾರೆ ದುರ್ಯೋಧನ, ಹೇಗೂ ನೀವು ಅರ್ಜುನನ ದ್ವೇಷಿಗಳು, ಅವನನ್ನು ದೂರ ಕರ್ಕೊಂಡು ಹೋಗಬೇಕಾಗಿದೆ, ಆ ಕೆಲಸ ನೀವು ಮಾಡಿ ಅಂತ ಹೇಳಿದಾಗ ಅಷ್ಟೂಳಿಗಟ್ಟೆ ಸೇನೆಯವರು ಆಯ್ತು ಆ ಕೆಲಸ ಮಾಡ್ತೇವೆ ಅಂತ ಒಪ್ಕೊಂಡು ಬಿಟ್ರೆ ಆ ಕೆಲಸ ನಾವು ಮಾಡ್ತೇವೆ. 12 ದಿವಸ ಯುದ್ಧದೊಳಗೆ, ಇದು 11 ದಿವಸ ಯುದ್ಧ ಮುಗಿದಿದೆ, ಈಗ 12 ದಿವಸ ಯುದ್ಧದ ಬೆಳಿಗ್ಗೆನೆ ಇದು ದೂರ ಕರ್ಕೊಂಡು ಹೋಗಿಬಿಡ್ಬೇಕು. ಅದೇಗ ಸಾಧ್ಯ ಕರೀಲಿಕ್ಕೆ ತಿಳ್ಕೊಳ್ಳೋ ಕಾರಣ ಇಲ್ಲ, ಆಹ್ವಾನ ಕೊಟ್ಟಾಗ ಹೋಗ್ಬೇಕು. ಇಂಥಲ್ಲಿ ಯುದ್ಧಕ್ಕೆ ಬಾ ಅಂತ ಕರೆದ್ರೆ ಒಪ್ಕೊಳ್ಬೇಕಾದ ಅವರ ಜವಾಬ್ದಾರಿ. ಅರ್ಜುನ ಆಹ್ವಾನ ಮಾಡಿಬಿಡಿ, ಅರ್ಜುನ ಬರಲೇಬೇಕಾಗುತ್ತೆ, ಬರದೆ ಹೋದ್ರೆ ಅದೇ ಒಂದು ಸೋಲಿದ್ದಾಗ ಲೆಕ್ಕ, ಕರೆದಾಗ ಬರದೆ ಹೋದ್ರೆ ಸೋಲಿದ್ದಾಗ ಲೆಕ್ಕ. ಇದು ಭಾರಿ ವಿಶೇಷ. ಆ ದೃಷ್ಟಿಯಲ್ಲಿ ಅರ್ಜುನನ ಕರೀರಿ ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ್ರಂತೆ. ಮಾನಸ ಬೆಳಗಾಯಿತು. ದ್ರೋಣಾಚಾರ್ಯರ ಅವತ್ತಿನ ದಿವಸ ಒಂದು ವಿಚಿತ್ರವಾದ ವ್ಯೂಹವನ್ನು ನಿರ್ಮಾಣ ಮಾಡ್ತಾರೆ, ಗರುಡ ವ್ಯೂಹ ಅಂತ ಅದಕ್ಕೆ ಹೆಸರು. ಒಂದೊಂದು ದಿವಸ ಒಂದು ಹೊಸ ಹೊಸ ವ್ಯೂಹವನ್ನು ಮಾಡ್ತಾ ಇರ್ತಾರೆ, ಗರುಡ ವ್ಯೂಹ, ಮಕರ ವ್ಯೂಹ, ಆಮೇಲೆ ಬರುತ್ತೆ ಚಕ್ರ ವ್ಯೂಹ, ಚಕ್ರಾಬ್ಜ ಚಕ್ರ ವ್ಯೂಹ, ಮತ್ತು ಅನೇಕ ವ್ಯೂಹಗಳು. ಆ ರೀತಿಯಲ್ಲಿ ಸೈನ್ಯ ನಿಲ್ಲಿಸಿಬಿಟ್ರೆ ಆ ಸೈನ್ಯವನ್ನು ಗೆಲ್ಲಬೇಕಾದ್ರೆ ಯಾವುದೇ ರೀತಿ ಗೆಲ್ಲಬಾರದು, ಟೆಕ್ನಿಕಲಿ ಗೆಲ್ಲಬೇಕು. ಅದನ್ನು ಟೆಕ್ನಿಕಲ್ ಶಾಟ್ ಅಂತ ಕರೀತಾರಲ್ಲ, ಟೆಕ್ನಿಕಲಿ ಅಟ್ಯಾಕ್ ಮಾಡಬೇಕು, ಅದನ್ನು ಯೋಗ ಅಂತ ಕರೀತಾರೆ. ಎಲ್ಲೆಲ್ಲೋ ಅಟ್ಯಾಕ್ ಮಾಡೋಗಿಲ್ಲ ಅದನ್ನು, ಮತ್ತೆ ನಿಲ್ಲಿಸಿಬಿಟ್ರೆ ಆ ಫೀಲ್ಡಿಂಗ್ ಅರೇಂಜ್ಮೆಂಟ್ ತಕ್ಕಂತೆ ಹೇಗೆ ನಾವು ಆಟ ಆಡಬೇಕು, ಅದರ ಜೊತೆಗೆ ಮಂತ್ರ ಬೇರೆ ಹಾಕ್ತಾ ಇದ್ರು. ಮಂತ್ರ ಹಾಕಿಬಿಟ್ಟಾಗ ಬೇರೆ ಕಡೆಯಿಂದ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಆ ಮೇನ್ ರೂಟಲ್ಲಿ ಹೋದ್ರೆ ಮಾತ್ರ ಎಂಟ್ರಿನೇ ಹೊರತು ಬೇರೆ ಕಡೆ ಎಂಟ್ರಿ ಇಲ್ಲೇ ಇಲ್ಲ. ಅದು ವ್ಯೂಹ ನಿರ್ಮಾಣ ಎಂಬುದು ಸೇನಾಧಿಪತಿಗಳ ಒಂದು ಹೊಸ ಆರ್ಟ್. ಅದು ಒಂದು ಈ ಕ್ಯಾಪ್ಟನ್ ತಾನೇ ಫೀಲ್ಡಿಂಗ್ ಅರೇಂಜ್ಮೆಂಟ್ ಮಾಡಬೇಕಾದ್ದು. ಆ ಟೈಪ್ ಅವ್ರ ಸೇನೆಯನ್ನು ವ್ಯೂಹ ರೂಪದಲ್ಲಿ ನಿಲ್ಲಿಸಬೇಕು. ಮೊದಲೇ ಬಂದಿದೆ ಈ ಮಾತಾಗಲೇ, ದೃಷ್ಟ್ವಾತು ಪಾಂಡವಾನೇಕಂ ವ್ಯೂಢಂ ದುರ್ಯೋಧನ ಸದಾ ಆಚಾರ್ಯ ಉಪಸಂಗಮ್ಯ ರಾಜಾ ವಚನಮಬ್ರವಿ. ಸೈನ್ಯ ಸುಮ್ಮನೆ ನಿಲ್ಲಿಸಾಗಿಲ್ಲ, ವ್ಯೂಹದ ಕ್ರಮದಲ್ಲಿ ನಿಲ್ಲಿಸಬೇಕು. ವ್ಯೂಹವನ್ನು ನಿಲ್ಲಿಸೋದು ಪ್ರತಿ ವ್ಯೂಹ ಮಾಡೋದು ಅವ್ರಿಗೆ ಚಾಲೆಂಜ್. ಇನ್ನೊಬ್ಬರಿಗೆ ವ್ಯೂಹವನ್ನು ನಿಲ್ಲಿಸಿಬಿಟ್ಟ ಮೇಲೆ ಇದನ್ನ ಯಾವ ರೀತಿ ಟೆಕ್ನಿಕಲಿ ಅಟ್ಯಾಕ್ ಮಾಡಬೇಕು ಅವ್ರು ಮಾಡಬೇಕು, ಜೊತೆಗೆ ಅವರೇನು ಮಾಡಬೇಕು ಪ್ರತಿ ವ್ಯೂಹ ನಿರ್ಮಾಣ ಮಾಡಬೇಕು. ಇದಕ್ಕೆ ಪ್ರತಿಯಾಗಿ ವ್ಯೂಹ ನಿರ್ಮಾಣ ಮಾಡಿ ಇವ್ರಿಗೆ ಚಾಲೆಂಜ್ ಕೊಡಬೇಕು, ಇವರು ಅದನ್ನು ಬ್ರೇಕ್ ಮಾಡಬೇಕು. ಅಂದರೆ ಯುದ್ಧದಲ್ಲಿ ಎಲ್ಲ ರೀತಿಯ ಚಾಲೆಂಜನ್ನು ಫೇಸ್ ಮಾಡಬೇಕು ಅವರು. ಅವತ್ತು ಗರುಡ ವ್ಯೂಹದ ನಿರ್ಮಾಣ ಮಾಡಿದರಂತೆ. ಅದರ ಮುಂಭಾಗದಲ್ಲಿ ಈ ಕೊಕ್ಕಿನ ಭಾಗದಲ್ಲಿ ದ್ರೋಣಾಚಾರ್ಯ ನಿಂತು ಬಿಟ್ಟಿದ್ದ. ಇನ್ನು ಯುದ್ಧ ಪ್ರಾರಂಭವಾಗ್ತಾ ಇದೆ. ಆ ಸಂಕ್ಷೇಪಕರು ಅರ್ಜುನನ ಕರೀತಾರೆ, ಅರ್ಜುನ ಅಂದಮೇಲೆ ಯುದ್ಧಕ್ಕೆ ಬಾ ಅಂತ ಕರೆದಾಗ ಅರ್ಜುನ ಸಹ ಒಪ್ಪಲೇಬೇಕಾಗಿತ್ತು. ತಕ್ಷಣ ಹೊರಟು ಬಿಡ್ತಾನೆ, ದೂರ ಕರ್ಕೊಂಡು ಹೋಗ್ಬಿಡ್ತಾರೋ. ಈ ಕಡೆ ಸುದ್ದಿನೇ ಗೊತ್ತಾಗಬಾರದು, ಏನಾಗುತ್ತೆ ಅಂತ ಗೊತ್ತಾಗಬಾರದು. ಅರ್ಜುನ ಎಂಟರ್ ಆಗಬಾರದು, ಧರ್ಮಾಧೀಶರಿಗೆ ಅನುಕೂಲವಾಗಬೇಕು ಅಂತ ಯೋಚನೆ ಮಾಡಿ ದೂರ ಕರ್ಕೊಂಡು ಹೊರಟರಂತೆ. ಅರ್ಜುನ ಒಳ್ಳೆ ಯುದ್ಧ ಮಾಡ್ತಾ ಇದ್ದಾನಲ್ಲಿ. ಈ ಕಡೆಗೆ ಕೌರವರ ಕಡೆಯಿಂದ ಬಹಳ ಪ್ರಧಾನವಾಗಿ ಅವತ್ತು ಯುದ್ಧಕ್ಕೆ ಬಂದವನು ಭಗದತ್ತ ಯುದ್ಧಕ್ಕೆ ಬರ್ತಾ ಇದ್ದ. ನರಕಾಸುರನ ಮಗ ಅವನು, ನರಕಾಸುರನ ಮಗ ಯುದ್ಧಕ್ಕೆ ಬಂದ. ಅವನು ಆನೆ ಇದ್ದ ಸ್ಪೆಷಲ್, ಅವನು ಸುಪ್ರತೀಕ ಅಂತಕ್ಕಂಥ ಅಷ್ಟ ದಿಗ್ಗಜಗಳಲ್ಲಿ ಒಂದು ಸುಪ್ರತೀಕ. ಇಂದ್ರನಿಗೆ ಐರಾವತ ಹೇಗೋ ಕುಬೇರನಿಗೆ ಸುಪ್ರತೀಕ ಹಾಕಿ, ಕುಬೇರನ ಅವತಾರವೇ ಭಗದತ್ತ. ಆದ್ದರಿಂದ ಸುಪ್ರತೀಕ ಹೇರಿ ಯುದ್ಧಕ್ಕೆ ಬರ್ತ, ಯಾವಾಗಲೂ ಸುಪ್ರತೀಕದ ಮೇಲೆ ಬರೋದು ಅವನು. ಆ ಆನೆ ಎಷ್ಟು ಜೋರ ಆನೆ ಅಂತ ಕೇಳಿದರೆ ಇವರು ಯುದ್ಧನೇ ಮಾಡಬೇಕಾಗಿಲ್ಲ, ಅದೇ ಟೇಕ್ ಕೇರ್ ಮಾಡ್ತಾ ಎಲ್ಲರನ್ನು ಕೂಡ. ಅನಾಭತ್ತೆ ತೆಗೆದುಬಿಡ್ತಾ ಇದ್ದೆ ಎದುರಿ ಬಂದವ್ರನ್ನೆಲ್ಲ ಕೂಡ. ಈ ಸಾಮಾನ್ಯನೆ ಉಚ್ಚದ್ರೆ ಹಿಡಿದಕ್ಕಾಗೋದಿಲ್ಲ, ಅದು ದಿಗ್ಗಜ ಕೆಡಬೇಕಾ ಅಂತ ಆನೆ ಮುಖದ ಯುದ್ಧ ಕೊರಟಂತೆ. ಎಲ್ಲರೂ ಎದುರಿಸ್ತಾರೆ ಪಾಂಡವರ ಕಡೆಯಿಂದ, ಸಾತ್ಯಕಿ ದುಷ್ಟೋದ್ಯುಮ್ನ ಮೊದಲಾದವರೆಲ್ಲ, ಅಭಿಮನ್ಯು ಮೊದಲಾದವರೆಲ್ಲ ಬರ್ತಾರೆ. ಆ ಕ್ಷಣದಲ್ಲಿ ಆನೆ ಎಷ್ಟು ಬಲಿಷ್ಠವಾಗಿತ್ತು ಅಂದ್ರೆ ಅದು ಸೊಳ್ಳಿನಿಂದ ಅವ್ರ ರಥಗಳನ್ನು ಎತ್ತಿ ಆಕಾಶಕ್ಕೆ ಎತ್ತು ಬಿಡ್ತಾ ಇತ್ತಂದಾಗೆ. ಓ ಎಲ್ಲೋ ಬಿಡ್ತಾ ಇದ್ರು, ಅವ್ರು ಜಂಪ್ ಅನ್ನು ಉಳ್ಕೋಬೇಕು. ಆ ರಥ ಮತ್ತೆ ನೋಡ ನೆಸಿತಿ ಇಲ್ಲ, ಬಿದ್ದು ಪುಡಿ ಪುಡಿ ಅದೆಲ್ಲ ಕೂಡ. ಅದು ಸುಲಭ ಆಗಿದ್ದ, ಇವನು ಏನು ಹೊಡಿಲೇಬೇಕಾಗಿಲ್ಲ. ಪ್ರಸಂಗವಂತೂ ಇವನು ಬಾಣ ಹೊಡಿತಿದ್ದ. ಈ ಆನೆಯ ಹಾವಳಿಯಿಂದ ತತ್ತರಿಸಿ ಹೋಯ್ತಂತೆ ಪಾಂಡವ ಸೈನ್ಯ. ಏನು ಮಾಡೋಕ್ಕೂ ತೋಚದಂತ ಸ್ಥಿತಿ ಬಂದೋಯ್ತು. ಯುದ್ಧ ಮಾಡೋದು ಬೇರೆ ಚಾನ್ಸೇ ಇಲ್ಲ. ಅನಾಮತ್ ತೆಟ್ಟವ್ರು ಏನ್ ಮಾಡ್ಬೇಕು ಈ ಮಧ್ಯೆ? ಆನೆಗೆ ಕವಚ, ಅದು ದೇವ ದಿಗ್ಗಜವಾದ್ದರಿಂದ ಸಣ್ಣ ಪುಟ್ಟ ಅಸ್ತ್ರಕ್ಕೆ ಸಾಯ್ತಕ್ಕಂಥದ್ದು ಆಗಿರಲಿಲ್ಲ. ಆಗ ಭೀಮಸೇನ ಬರ್ತಾರೆ ಯುದ್ಧಕ್ಕೋಸ್ಕರ. ಭಗದತ್ತನ ಮೇಲೆ ಭೀಮಸೇನ ಯುದ್ಧಕ್ಕೆ ಬಂದಾಗ ಅದು ಭೀಮನ ರಥವನ್ನು ಓಡಿಸ್ಕೊಂಡು ಹೋಯ್ತು. ಎತ್ತಿದಲಕ್ಕೆ ಆಗ್ಲಿಲ್ಲ, ಅದಕ್ಕೆ ಭೀಮ ಕೂತ ಆ ಭಾರ ಎತ್ತಕ್ಕೆ ಯಾರಿಗಾಗುತ್ತೆ? ಸಂಜೀವನ ಪರ್ವತ ಎತ್ತಿದ ವ್ಯಕ್ತಿ ಕೂತ ಎತ್ತ ಶಕ್ತಿ ಇಲ್ಲ. ಆದ್ರೆ ಇವೇನ್ ಮಾಡಿದ್ರಂತೆ, ಭೀಮಸೇನ ರಥದ ಆ ಕುದುರೆಗಳ ಹಗ್ಗವನ್ನು ಕತ್ತರಿಸಿ ಏನೇನೋ ಮಾಡ್ತಾನೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಕೃಷ್ಣ ಪರಮಾತ್ಮ ನೋಡಿದ್ರಂತೆ. ಇದು ಬಹಳ ಆಶ್ಚರ್ಯ. ಎಲ್ಲಿದ್ದಾರೆ ಕೃಷ್ಣ? ಇಲ್ಲೋ ಇದ್ದಾರೆ ಮೂಲೆಯಲ್ಲಿ. ಅರ್ಜುನ ಕೃಷ್ಣ ಒಂದೇ ಕಡೆ ಇದ್ದಾರೆ, ಅರ್ಜುನಿಗೆ ಕಾಣ್ತಾ ಇಲ್ಲ, ಕೃಷ್ಣನಿಗೆ ಕಾಣಿಸ್ತಂತೆ. ಅದಕ್ಕೆ ಕೃಷ್ಣನ ಕಣ್ಣು ಅಂದ್ರೆ ನಮ್ಮ ಕಣ್ಣಿದ್ದಾಗಲ್ಲ, ದೇವರ ಕಣ್ಣು ನಮ್ಮ ಕಣ್ಣಿದ್ದಾಗಲ್ಲ. ವಿಶ್ವತಶ್ಚ ಸ್ವರೂಪ ವಿಶ್ವತೋ ಮುಖೋ ವಿಶ್ವತೋ ಬಾಹುರೂಪ ವಿಶ್ವತಸ್ಪಾತ್. ಬಡ ಎಫಿಷಿಯಂಟ್ ಡಾಕ್ಟರ್ ಇರ್ತಾನೆ, ಅವನ ಕಣ್ಣೇ ಬೇರೆ, ನೋಡಿದ ತಕ್ಷಣ ಯಾವ ರೋಗ ಅಂತ ಕಾಣಿಸ್ತದೆ. ಉಳಿದವ್ರಿಗೆ ಹೆಲ್ತಿ ಅಂತ ಕಣ್ಣು ಅವನು ಹೇಳ್ತಾ ತಕ್ಷಣ ರೋಗ ಇದೆ ನೋಡು ಅಂತ ಹೇಳ್ತಾನೆ. ಅವನು ಓದಿನ ಫಲವಾಗಿ ಬಂದ ಕಣ್ಣದು. ಎಷ್ಟೋದ್ರೆ ಎಕ್ಸ್ಪರ್ಟ್ ಇಂಜಿನಿಯರ್ ನೋಡ್ತಾರೆ, ಬಿಲ್ಡಿಂಗ್ ಆಕಾರ ನೋಡ್ತಿರ್ತಾರೆ ಅವರು. ಅದು ಇದನ್ನು ನೋಡ್ತಾರೆ, ಬೆಲೆ ಎಷ್ಟು ಬಾಳಬಹುದು, ಏನಾಗಬಹುದು, ಅದ್ರ ಲೈಫ್ ಎಷ್ಟು, ಆ ಥರ ಯೋಚನೆ ಮಾಡ್ತಾರೆ. ಬ್ರಿಡ್ಜ್ ನೋಡಿದ್ರೆ ಅದು ಸಾಮರ್ಥ್ಯ ಎಷ್ಟು ಅಂತ ನೋಡ್ತಾರೆ. ಅವನ ರೀತಿನೇ ಬೇರೆ. ಇವತ್ತು ಕೃಷ್ಣ ಅಂದ್ರೆ ಒಂದೆರಡರಲ್ಲ ಎಕ್ಸ್ಪರ್ಟು, ಸರ್ವಜ್ಞ ಸರ್ವಜ್ಞ ಸರ್ವವಿತ್. ತಾನೇ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ತೊಮ್ಮ ವೇತ್ತ ಪರಂತಪ. ಅರ್ಜುನ, ನನಗೆಲ್ಲವೂ ಗೊತ್ತು, ನನ್ನನ್ನು ಯಾರೂ ತಿಳಿದಿಲ್ಲ, ನಾನೊಬ್ಬನೇ ಎಲ್ಲವನ್ನೂ ತಿಳಿದ.